ஹரி ஓம் ஸ்ரீ குருப்யோ நமஹ. அபிரமம் பங்கரயிதம் அஜடம் விமலம் சதா ஆனந்ததீர்த்தமலம் வதே தாபத்ரயாபஹம் மித்யா சித்தாந்த துத்வாந்த வித்வம்ஷண விசக்ஷணஹ சைதீத்தாயக தனிர்பாசதாம் நோஹுதம்பரே அர்த்திகல்பித கல்போயம் பிரத்யர்த்தி கஜகேசரி வியாசதீர்த்த குருர்பூயாத் அஸ்மதிஷ்டாத்த சித்தையே தபோவித்யா விரக்தியாதி சத்குணோகா கரானஹம் வாதிராஜ குருன் வந்தே ஹைக்ரீவதாஸ்ரயான் பூஜ்ய ராகவேந்திராய சத்யதர்மரதாய ச பலதாம் கல்பவருக்ஷாய நம்தாம் காமதேனவே துர்வாதி தாந்த்ரவையே வைஷ்ணவேந்தியவரேந்தவே ஸ்ரீ ராகவேந்திர குருவே நமோ அத்யந்த தயாளவே ஆபாதமௌலி பர்யந்தம் குருணாமாக்தி ஸ்மரே தேன விக்னாஹ ப்ரணஷ்யந்தி சித்யந்த மனோரதாஹ. ஹரி ஓம் ஸ்ரீ குருப்யோ நமஹ. நாவு ஹரிகதாமிர சாரதல்லி 13 சந்தி 13th சந்தி நாமஸ்மரண சந்தி அதன்னு மாட்தா இத்திவி. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಈ ಟ್ವೆಂಟಿ ಫಿಫ್ತ್ 25th ಪದ್ಯವನ್ನು ನೋಡಿದ್ದೀವಿ. ಅದನ್ನು ಜಸ್ಟ್ ರೀಕ್ಯಾಪ್ ಮಾಡಿಬಿಟ್ಟು ಮುಂಚಕ್ಕೆ ಹೋಗೋಣ. 25th ವರ್ಸ್ ಇನ್ 13th ನಾಮಸ್ಮರಣ ಸಂಧಿಯಲ್ಲಿ 25th ಪದ್ಯ. ಜಡದ ಸಂಭವ ಖಗ ಫಣಿಪ ಕೆಂಜೆಡೆಯರಿಂದ ಒಡಗೂಡಿ ರಾಜಿಸುತ ಅಡವಿಯೊಳಗಿಪ್ಪನು ಸದಾ ಗೋಜ ಅದ್ರಿಜ ನೆನೆಸಿ ಉಡುಪನಿಂದ ಅಭಿವೃದ್ಧಿಗಳ ತಾ ಕೊಡುತ್ತ ಪಕ್ಷಿ ಮೃಗ ಅಹಿಗಳ ಕಾರೊಡಲ ಕಾವನು ತತ್ತದ್ ಆಹ್ವಯನಾಗಿ ಜೀವರನ ಅಂಥೇಳಿ ಇಲ್ಲಿ ಇದು ನಾಮಸ್ಮರಣ ಸಂಧಿ. ಪರಮಾತ್ಮನ ನಾನಾ ವಿಧವಾದ ಹೆಸರುಗಳನ್ನು ಇಲ್ಲಿ ಸ್ಮರಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜಡದ ಸಂಭವ ಖಗ ಪಣಿಪ ಕೆಂಜಡೆಯರಿಂದ ಒಡಗೂಡಿ ಅಂಥೇಳಿ. ಜಡಜ ಜಲಜ ಅಂದ್ರೆ ತಾಮ್ರ ಹೂವು, ಜಡವಾದ ನೀರು, ಜಡವಾದ ಜಲದಲ್ಲಿ ಹುಟ್ಟಿದಂತಹ ಹೂವು ತಾಮ್ರ ಹೂವು, ಲೋಟಸ್ ಫ್ಲವರ್, ಅದರಲ್ಲಿ ಹುಟ್ಟಿದಂತಹ ಅವನು ಬ್ರಹ್ಮದೇವರು. ಸೊ ಜಡದ ಸಂಭವ ಅಂದ್ರೆ ಕಮಲೋದ್ಭವನ ಆದ ಕಮಲದಲ್ಲಿ ಹುಟ್ಟಿದಂತಹ ಬ್ರಹ್ಮದೇವರು. ಖಗ ಫಣಿಪ ಕೆಂಜಡ, ಖಗಪತಿ ಪಕ್ಷಿಯಲ್ಲಿ ಪಕ್ಷಿ ಶ್ರೇಷ್ಠನಾದಂತಹ ಗರುಡದೇವರು. ಫಣಿಪ ಫಣಿರಾಜನಾದಂತಹ ಅಂದ್ರೆ ಸರ್ಪಗಳಿಗೆ ರಾಜನಾದಂತಹ ಶೇಷದೇವರು. ಕೆಂಜಡೆಯ ಕೆಂಪು ಜಡವುಳ್ಳವನಾದಂತಹ ರುದ್ರದೇವರು ಅವನು ಕೆಂಜಡ. ಅವರಿಂದ ಒಡಗೂಡಿ ಇತ್ಯಾದಿ ದೇವತೆಗಳೆಲ್ಲರಿಂದಲೂ ಕೂಡ ಕೂಡಿದವನಾಗಿ ಪರಮಾತ್ಮ ರಾಜಿಸುತ್ತ ಪ್ರಕಾಶಮಾನನಾಗಿ ಅಡವಿಯೊಳಗಿಪ್ಪನು, ಅಡವಿಯೊಳಗಿದ್ದಾನೆ. ಏನು ಅಡವಿಯೊಳಗಿರೋದು ಅಂತ ಹೇಳು ಅಂದ್ರೆ ನಮ್ಮ ಸಂಸಾರವೇ ಒಂದು ಅರಣ್ಯ ಇದ್ದಂತೆ. ಈ ಸಂಸಾರದಲ್ಲಿ ನಾವು ಕಷ್ಟಪಡ್ತಾ ಇದ್ದೀವಿ, ನಮ್ಮ ಒಳಗೆ ಅಂತರ್ಯಾಮಿಯಾಗಿದ್ದು ಅವನಿದ್ದಾನೆ, ಅವನು ನಮ್ಮನ್ನು ಕಾಪಾಡ್ತಾ ಇದ್ದಾನೆ. ಸೊ ಅಡವಿಯೊಳಗಿಪ್ಪನು ಸದಾ ಗೋಜ ಅದ್ರಿಜನು ಎನಿಸಿ, ಅವನು ಗೋಜ ಅದ್ರಿಜ. ಗೋ ಅನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಗೋಜ ಅಂದ್ರೆ ಗೋವಿನಲ್ಲಿ ಹುಟ್ಟಿದ್ದು. ಗೋವಿನಲ್ಲಿ ಹುಟ್ಟಿದ್ದಂದ್ರೆ ಏನು, ಗೋ ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ವೇದ. ಗೋ ಅನ್ನುವ ಶಬ್ದಕ್ಕೆ ವೇದವಾಣಿ, ಸೊ ವೇದವಾಕು. ಗೋಜ ಅಂದ್ರೆ ವೇದಗಳಿಂದ ಮಾತ್ರಲೇ ತಿಳಿಯಲ್ಪಡ್ತಾನೆ ಅವನು, ಅದಕ್ಕೆ ಗೋಜ. ಗೋ ವೇದಗಳಲ್ಲಿ ಜ ಹುಟ್ಟಿದವನು, ಸೊ ಆ ಕಾರಣದಿಂದ ಅವನು ವೇದಗಳಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿದೆ. ವೇದಗಳ ಮೂಲಕವಾಗಿಯೇ ಪರಮಾತ್ಮನ ಜ್ಞಾನ ನಮಗೆ ಉಂಟಾಗತ್ತೆ, ಅದಕ್ಕೆ ಅವನು ಗೋಜ. ಸೊ ಇನ್ನೊಂದು ಗೋಜ ಅಂದ್ರೆ, ಗೋ ಅಂದ್ರೆ ವಜ್ರಾಯುಧ ಅಂತಲೂ ಅರ್ಥ ಇದೆ. ಗೋ ಅಂದ್ರೆ ಕಿರಣಗಳು ಅಂತ ಅರ್ಥ ಇದೆ. ಗೋ ಅಂದ್ರೆ ನೀರು ಅಂತ ಅರ್ಥ ಇದೆ. ಸೊ ಗೋ ಅಂದ್ರೆ ಈ ಲಾಟ್ ಆಫ್ ಮೀನಿಂಗ್ಸ್ ಆದ್ದೆ. ಇಲ್ಲಿ ಗೋಜ ಅಂತ ಹೇಳಿದ್ರೆ ಆಯಾ ಸಂದರ್ಭಗಳಲ್ಲಿ ನಾವು ತಗೋಬಹುದು. ಒಂದರ್ಥ ಏನಂದ್ರೆ ಗೋಜ ಅಂತ ಹೇಳಿದರೆ ನೀರಿನಲ್ಲಿ ಹುಟ್ಟಿದ್ದಂದ್ರೆ ಪರಮಾತ್ಮ ನೀರಿನಲ್ಲಿ ಹುಟ್ಟುವುದಂದ್ರೆ ಏನು ಅಂತ ಹೇಳಿದ್ರೆ ನೀರಿನಲ್ಲಿ ರಸರೂಪ ಸಾರರೂಪ ಅವನೇ, ನೀರಿನಲ್ಲಿರುವ ಸಾರರೂಪ ಅವನೇ ಆಗಿದ್ದಾನೆ. ನೀರಿನಲ್ಲಿ ಹುಟ್ಟುದಂದ್ರೆ ಅಲ್ಲಿರುವ ರಸರೂಪ ತಾನಾಗಿ ಎಲ್ಲರಿಗೂ ಆ ರುಚಿಯನ್ನು ಕೊಡ್ತಾನೆ ಅಂಥೇಳಿ ಗೋಜ ಅಂಥೇಳಿ. ಗೋ ಅಂತ ಹೇಳಿದರೆ ಪರ್ವತ ಅಂತಕೊಂಡ್ರೆ ಗೋಜ ಪರ್ವತ. ಅದೇ ಗೋಜ ಅದ್ರಿಜ ಅಂದ್ರೆ ಪರ್ವತಗಳಲ್ಲಿ ಹುಟ್ಟಿದಂತಹದ್ದು, ಪರ್ವತಗಳಲ್ಲಿ ಹುಟ್ಟಿದಂತಹ ಅಂದ್ರೆ ಅಲ್ಲಿರುವಂತಹ ಸ್ಥಾವರ ಜಂಗಮ ರಾಶಿಗಳು, ಅದರ ಒಳಗೂ ಪರಮಾತ್ಮ ಅಂತರ್ಯಾಮಿಯಾಗಿರ್ತಾನೆ. ಸೊ ಗೋಜ ಅದ್ರಿಜನ ಅಂತ ಕರೆಯಲ್ಪಡ್ತಾನೆ, ಅಡವಿಯೊಳಗಿರುವಂತಹ ಪರಮಾತ್ಮ ಅಂಥೇಳಿ. ಸೊ ಇದು ಅಂದ್ರೆ ಪರಮಾತ್ಮ ಎಲ್ಲ ಕಡೆ ಸರ್ವವ್ಯಾಪ್ತನಾಗಿದ್ದಾನೆ, ಅನೇಕ ರೂಪಗಳನ್ನು ಧಾರಣೆ ಮಾಡಿ ಅನೇಕ ವಿಧವಾಗಿ, ಇನ್ ಮೆನಿ ಫಾರ್ಮ್ಸ್ ಹಿ ಟೇಕ್ಸ್ ಮೆನಿ ಫಾರ್ಮ್ಸ್, ಹಿ ಇಸ್ ಪ್ರೆಸೆಂಟ್ ಇನ್ ಎವ್ರಿವೇರ್ ಅಂಡ್ ಹಿ ಪ್ರೊಟೆಕ್ಟ್ಸ್ ಆಲ್ ಕೈಂಡ್ಸ್ ಆಫ್ ಪೀಪಲ್. ಅದಕ್ಕೆ ಆಯಾ ಹೆಸರುಗಳಲ್ಲಿ ತಗೊಂಡಾಗ ಪರಮಾತ್ಮ ಅನೇಕ ಕಾರ್ಯಗಳನ್ನು ಮಾಡ್ತಾನೆ. ಪರಮಾತ್ಮ ವಿಶೇಷ ನಾವು ತಿಳ್ಕೋಬೇಕು, ಕಾರ್ಯ ವಿಶೇಷ ಅಂತೇಳಿ. ಸೊ ಈ ವಿಧವಾಗಿ ಇರುವಂತಹ ಪರಮಾತ್ಮ ಉಡುಪನಿಂದ ಅಭಿವೃದ್ಧಿ. ಇಲ್ಲಿ ಗೋಜ ಅಂದ್ರೆ ಕಿರಣಗಳು, ಕಿರಣಗಳಂದ್ರೆ ಚಂದ್ರ ಕಿರಣಗಳು. ಚಂದ್ರ ಕಿರಣಗಳ ಮೂಲಕವಾಗಿ ಅಲ್ಲಿರುವ ಔಷಧಿಗಳಿಗೆ ಆ ಔಷಧಿಯ ಶಕ್ತಿಯನ್ನು ತಾನೇ ಕೊಡ್ತಾನೆ. ಅಂದ್ರೆ ಮೆಡಿಸಿನ್ಸ್, ಮೆಡಿಕಲ್ ಪ್ಲಾಂಟ್ಸ್, ಹೆರ್ಬ್ಸ್ ಇದ್ರೆ ಆ ಹೆರ್ಬ್ಸ್ಗೆ ಆ ರೋಗ ನಿವಾರಕ ಶಕ್ತಿಯನ್ನು ತಾನೇ ಕೊಡ್ತಾನೆ. ಈ ವಿಧವಾಗಿ ಗೋಜ ಅಂತೇಳಿ. ಅದಕ್ಕೆ ಅವನು ಹೇಗೆ ಅಂದ್ರೆ ಉಡುಪನಿಂದ, ಉಡುಪ ಅಂದ್ರೆ ಉಡು ಅಂದ್ರೆ ನಕ್ಷತ್ರಗಳು, ಉಡುಪ ನಕ್ಷತ್ರಪತಿ ಅಂದ್ರೆ ಚಂದ್ರ, ಚಂದ್ರನನ್ನು ನಕ್ಷತ್ರಪತಿ ಅಂತ ಕರೀತಾರೆ. ಉಡುಪ ಆ ಚಂದ್ರನಿಂದ ಅಭಿವೃದ್ಧಿಗಳ ತಾ ಕೊಡುತ್ತ, ಅಂದ್ರೆ ಚಂದ್ರಕಿರಣಗಳ ಮೂಲಕವಾಗಿ ತಾನು ಎಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಡ್ತಾನೆ. ಸೊ ಅಭಿವೃದ್ಧಿಗಳ ತಾ ಕೊಡುತ್ತ. ಪಕ್ಷಿ ಮೃಗ ಅಹಿಗಳ, ಪಕ್ಷಿ ಅಂದ್ರೆ ಬರ್ಡ್ಸ್, ಮೃಗ ಜಂತುಗಳು ಎನಿಮಲ್ಸ್, ಅಹಿ ಅಂದ್ರೆ ಸರ್ಪಗಳು, ಅಂದ್ರೆ ಎಲ್ಲ ಹೀ ಪ್ರೊಟೆಕ್ಟರ್ ಆಫ್ ನಾಟ್ ಓನ್ಲಿ ಪೀಪಲ್ ಬಟ್ ಹೀ ಪ್ರೊಟೆಕ್ಟ್ಸ್ ಆಲ್ ದ ಅನಿಮಲ್ಸ್ ಬರ್ಡ್ಸ್ ಎಲ್ಲವನ್ನು ಕೂಡ, ಪಕ್ಷಿಗಳನ್ನು ಜಂತುಗಳನ್ನು ಸರ್ಪಗಳನ್ನು ಹಾವುಗಳನ್ನು ಎಲ್ಲನ್ನು ಕೂಡ ಸ್ನೇಕ್ಸ್ ಎಲ್ಲವನ್ನು ಅವನು ಕಾಪಾಡ್ತಾನೆ. ಯಾವ ರೂಪದಲ್ಲಿ ಕಾಪಾಡ್ತಾನೆ ಅಂದ್ರೆ ಕಾರ್ ಒಡಲ, ಕಾರು ಅಂದ್ರೆ ಬ್ಲ್ಯಾಕ್, ಕಾರು ಒಡಲು ಅಂದ್ರೆ ಶರೀರ, ಒಡಲು ಮೀನ್ಸ್ ಬಾಡಿ, ಕಾರ್ ಒಡಲ ಅಂದ್ರೆ ನೀಲ ಶರೀರ, ನೀಲವರ್ಣ ಉಳ್ಳವನು ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನನ್ನು ಇಲ್ಲಿ ನೆನೆಸ್ತಾ ಇದ್ದಾರೆ. ಸೊ ಕಾರೊಡಲ ಶ್ರೀಕೃಷ್ಣ ಪರಮಾತ್ಮ ತತ್ತದ ಆಹ್ವಯನಾಗಿ ಆಯಾ ಹೆಸರುಗಳಿಂದ ಕರೆಯಲ್ಪಡುತ್ತಾ, ಅಂದ್ರೆ ಅನೇಕ ಜೀವರಾಶಿಗಳ ಒಳಗೆ ತಾನು ಬಿಂಬರೂಪನಾಗಿ ಆಯಾ ಹೆಸರುಗಳಿಂದ ಇಲ್ಲಿ ನಾಮಸ್ಮರಣ ಸಂಧಿಯಲ್ಲಿ ಪರಮಾತ್ಮನ ಅನೇಕ ಅನಂತವಾದ ನಾಮಗಳನ್ನು ನಾವು ಸ್ಮರಣೆ ಮಾಡಬೇಕು. ಅದು ಹೇಗೆ ಮಾಡೋದಂದ್ರೆ ಎಲ್ಲ ಜೀವರಾಶಿಗಳ ಒಳಗೆ ಅವನು ಆಯಾ ಹೆಸರುಗಳಿಂದ ಆಯಾ ರೂಪಗಳಿಂದ ಅವರ ಒಳಗಿದ್ದು ತಾನು ಆ ಜೀವರಾಶಿಗಳನ್ನು ಕಾವನು ಕಾಪಾಡ್ತಾ ಇರ್ತಾನೆ. ಕಾವನು ಅಂದ್ರೆ ಕಾಪಾಡುವವನು ಅಂಥೇಳಿ, ಈ ವಿಧವಾಗಿ ಕಾಪಾಡ್ತಾ ಇರ್ತಾನೆ ಪರಮಾತ್ಮ ಅಂಥೇಳಿ ಇಲ್ಲಿ 25ನೇ ಪದ್ಯದಲ್ಲಿ ಹೇಳಿದ್ದಾರೆ. ಅದಾದ್ಮೇಲೆ 26ನೇ ಪದ್ಯ 26th verse ಅದರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪ್ಯ ನಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಕಪತಿ ಗಗನದಿ ಜಲಗಳಲ್ಲಿ ಮಹಶಪರ ನಾಮಕ ಭಕ್ತರನ ನಿಷ್ಕಪಟದಿಂದಲಿ ಸಲಹುವನು ಕರುಣಾಳು ದಿನ ದಿನದಿ. ಸೊ ಶ್ರೀ ಪರಮಾತ್ಮ, ಆ ಪರಮಾತ್ಮ ತನ್ನ ಭಕ್ತರನ್ನು ಯಾವ ಯಾವ ವಿಧವಾಗಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೂಪಗಳಿಂದ ರಕ್ಷಣೆ ಮಾಡ್ತಾನೆ. ಅದೇನು ಒಂದು ಹೆಸರು ಇಟ್ಕೊಂಡೇ ಒಂದೇ ಹೆಸರು ಸಾಕಾಗಲ್ಲವಾ, ಬೇರೆ ಬೇರೆ ಹೆಸರುಗಳನ್ನು ಯಾಕೆ ಹೇಳಬೇಕು ಅಂತ ಹೇಳಿದರೆ, ಆಯಾ ಹೆಸರುಗಳಲ್ಲಿ ಆಯಾ ವಿಶೇಷವಾದ ಕಾರ್ಯ ರೂಪವನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಅಂದ್ರೆ ಅದು ನಮಗೆ ಅನುಕೂಲವಾಗುತ್ತೆ, ನಮಗೆ ಧ್ಯಾನಕ್ಕೆ, ನಮಗೆ ಆ ಪರಮಾತ್ಮನ ಒಂದು ಗುಣಗಳ ಚಿಂತನೆ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಆ ಕಾರಣದಿಂದ ನಾಮಸ್ಮರಣ ಸಂಧಿಯಲ್ಲಿ ಪರಮಾತ್ಮನ ಅನೇಕ ಕಾರ್ಯಗಳನ್ನು ಸೂಚಿಸುವಂತಹ ಹೆಸರುಗಳನ್ನು ಹೇಳ್ತಾರೆ. ಪರಮಾತ್ಮನ ಹೆಸರುಗಳು ಸುಮ್ಮನೆ ಹೇಳುವುದಲ್ಲದೆ ಆ ಹೆಸರುಗಳ ಹಿನ್ನೆಲೆಯಲ್ಲಿ ಇರುವ ಹಿಡನ್ ಮೀನಿಂಗ್ ಅಂತರಾರ್ಥವನ್ನು ತಿಳ್ಕೊಂಡ್ರೆ ಇನ್ನೂ ಸ್ವಲ್ಪ ಆನಂದ ಬರುತ್ತೆ, ಇನ್ನು ಆ ತೃಪ್ತಿ ಬರುತ್ತೆ ಅಂತೇಳಿ. ಉದಾಹರಣೆಗೆ ನೀವು ಕೇಳಿರಬಹುದು, ಪರಮಾತ್ಮನ 16 ಹೆಸರುಗಳನ್ನು ಹೇಳುವಾಗ ಬೆಳಿಗ್ಗೆದ್ದು ಹೇಳ್ರಿ ಅಂಥೇಳಿ, ಔಷಧೇ ಚಿಂತೆಯೇ ದ್ವಿಷ್ಣು ಭೋಜನೇ ಚ ಜನಾದನಂ, ಇದು ಸ್ವಲ್ಪ ಸ್ಮಾಲ್ ಡೈವರ್ಷನ್. ಔಷಧೇ ಚಿಂತೆಯೇ ದ್ವಿಷ್ಣು ಭೋಜನೇ ಚ ಜನಾದನಂ ಶಯನೇ ಪದ್ಮನಾಭಂ ಚ ವಿವಾಹೇ ಚ ಪ್ರಜಾಪತಿಂ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೇ ಚ ತ್ರಿವಿಕ್ರಮಂ ನಾರಾಯಣಂ ತನುತ್ಯಾಗೇ ಶ್ರೀಧರಂ ಪ್ರಿಯಸಂಗಮೇ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೇ ಮಧುಸೂದನಂ ಕಾನನೆ ನಾರಸಿಂಹಂ ಚ ಪಾವಕೇ ಜಲಸಾಯನಂ ಜಲಮಧ್ಯೆ ವರಾಹಂ ಚ ಪರ್ವತೆ ರಘುನಂದನಂ ಗಮನೆ ವಾಮನಂ ಚೈವ ಸರ್ವಕಾರ್ಯೇಷು ಮಾಧವಂ ಷೋಡಶೈತಾನಿ ನಾಮಾನಿ ಪ್ರಾತರುತ್ಥಾಯ ಪಟೇ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣುಲೋಕೆ ಮಹೀಯತೆ ಅಂಥೇಳಿ ಒಂದು ಪ್ರಮಾಣ ಶ್ಲೋಕ ಪುರಾಣಗಳಲ್ಲಿ ಬರುವಂತಹ ವಚನ. ಅದು ಏನಂದ್ರೆ 16 ಹೆಸರುಗಳು, ಪರಮಾತ್ಮನ 16 ಹೆಸರುಗಳನ್ನು ಇಲ್ಲಿ ಒಂದೊಂದು ಕಾಲದಲ್ಲಿ ಒಂದೊಂದು ಸಮಯದಲ್ಲಿ ಸಂದರ್ಭದಲ್ಲಿ ಒಂದೊಂದು ಹೆಸರನ್ನು ಸ್ಮರಣೆ ಮಾಡಿಕೊಂಡ್ರೆ ಈ ಒಳ್ಳೇದಾಗತ್ತೆ ಅಂಥೇಳಿ. ಇಲ್ಲಿ ಔಷಧೇ ಚಿಂತೆಯೇ ದ್ವಿಷ್ಣು, ನಾವು ಮೆಡಿಸಿನ್ ತಗೊಳ್ಳುವಾಗ ವಿಷ್ಣುವನ್ನು ಸ್ಮರಣೆ ಮಾಡಬೇಕಂತೇಳಿ. ಯಾಕೆ ಮೆಡಿಸಿನ್ಗೆ ವಿಷ್ಣುವಿಗೆ ಏನು ಸಂಬಂಧ ಅಂತ ಹೇಳಿದ್ರೆ, ವಿಷ್ಣುವು ಸರ್ವವ್ಯಾಪಿ. ಸೊ ಸರ್ವವ್ಯಾಪಿನಾದ ಆ ಪರಮಾತ್ಮ ಆ ಔಷಧ ಒಳಗೂ ಅಂತರ್ಯಾಮಿಯಾಗಿದ್ದಾನೆ, ನಮ್ಮ ಒಳಗೂ ಅವನ ಅಂತರ್ಯಾಮಿಯಾಗಿದ್ದಾನೆ. ಔಷಧ ಒಳಗಿರುವ ಆ ಪರಮಾತ್ಮನ ರೂಪ, ಆ ಅಂತರ್ಯಾಮಿ ರೂಪ ನಾವು ಅದು ಸ್ವೀಕಾರ ಮಾಡಿದಾಗ ನಮ್ಮ ಒಳಗಿರುವ ಆ ರೂಪ ಅವೆಲ್ಲವೂ ಕೂಡ ಸಂಶ್ಲೇಷಣೆ ವಿಶ್ಲೇಷಣವಾಗಿ ನಮಗೆ ಆರೋಗ್ಯವನ್ನು ಕೊಡುತ್ತೆ ಅಂತ ನಾವು ಅನುಸಂಧಾನ ಮಾಡಿಕೊಂಡು ಆ ವಿಷ್ಣು ರೂಪ ಸರ್ವವ್ಯಾಪಿತ್ವ ನಮಗೆ ಔಷಧ ಮೂಲಕವಾಗಿ ನಮ್ಮೊಳಗೂ ಪ್ರವೇಶ ಮಾಡಿ ನಮ್ಮೊಳಗಿರುವ ರೂಪದಲ್ಲಿ ಸಂಶ್ಲೇಷ ವಿಷ್ಣು ಹೊಂದಿ ಈ ವಿಧವಾಗಿ ನಮಗೆ ಆರೋಗ್ಯ ಕೊಡ್ತಾನೆ ಅಂತ ಹೇಳಿ ನೋಡಬೇಕು. ಅದು ಔಷಧೇ ಚಿಂತೆಯೇ ವಿಷ್ಣು. ಭೋಜನೇ ಚ ಜನಾರ್ದನಂ ಅಂತೇಳಿ, ಭೋಜನದಲ್ಲಿ ಮಾಡುವಾಗ ಜನಾರ್ದನ, ಯಾಕೆ ಭೋಜನ ಊಟ ಮಾಡುವಾಗ ಜನಾರ್ದನ ಹೇಳಬೇಕು? ಏನು ಊಟ ಭೋಜನ ಮಾಡುವಾಗ ಜನಾರ್ದನ ಏನಂದ್ರೆ, ಭೋಜನ ಅಂದ್ರೆ ಭೋಗ ಮಾಡುವುದು, ಊಟ ಮಾಡುವುದು ಇಲ್ಲ ನಮ್ಮ ಕರ್ಮಗಳ ಊಟ ಮಾಡುವುದು. ದಟ್ ಮೀನ್ಸ್ ನಮ್ಮ ಕರ್ಮ ಫಲವನ್ನು ಅನುಭವಿಸುವುದು ಕೂಡ ಒಂದು ವಿಧವಾದ ಊಟ. ಸೊ ನಾವು ಜನ್ಮದ ನಂತರ ಜನ್ಮ ತೆಗೆದು ನಮ್ಮ ಕರ್ಮಗಳ ಪ್ರಕಾರವಾಗಿ ನಾವು ಕರ್ಮಗಳನ್ನು ಅನುಭವಿಸ್ತಾ ಇರ್ತೀವಿ. ಆ ಕರ್ಮಗಳನ್ನು ಭೋಗ ಮಾಡುವಾಗ ಆ ಕರ್ಮವೆನ್ನುವ ಸಂಸಾರದ ಈ ಕಾಡಿನಲ್ಲಿ ಆ ಕರ್ಮವನ್ನುವ ಬಂಧನಕ್ಕೆ ಒಳಗಾಗಿದ್ದೀವಿ ನಾವು. ಸೊ ಈ ಸಂಸಾರದಿಂದ ನಮಗೆ ವಿಮುಕ್ತಿ ಬೇಕು. ಅಂದ್ರೆ ಜ ನ ಅರ್ಧನ ಜನಾರ್ಧನ ಅಂದ್ರೆ ಜ ನ ಜನ್ಮ ಇಲ್ಲದೆ ಇರುವವನು ಜನಶ್ಚ ಅರ್ಧನಶ್ಚ ಅಂತೇಳಿ ಜನ್ಮ ಇಲ್ಲದೆ ಇರುವಂತಹ ಪರಮಾತ್ಮ ಅರ್ಧನ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವವನು ಅವನು ಜನ ಅರ್ಧನ ನಮ್ಮ ಜನ ನಮ್ಮ ಜನನವನ್ನು ಅಂದ್ರೆ ನಮ್ಮ ಜನ್ಮಗಳನ್ನು ಅರ್ಧನ ಅಂದ್ರೆ ನಮ್ಮ ಸಂಸಾರವೆನ್ನುವ ಜನ್ಮ ಮೃತ್ಯುಗಳ ಈ ಸಾಗರವನ್ನು ಅವನು ನಿರ್ಮೂಲನ ಮಾಡ್ತಾನೆ ಅದಕ್ಕೆ ಅವನು ಜನಾರ್ದನ ಈ ವಿಧವಾಗಿ ಜನಾರ್ದನ ನಮ್ಮ ಅನ್ನುವ ಪರಮಾತ್ಮ ನಮಗೆ ಬೋಧ ನಮ್ಮ ಭೋಗ ಕರ್ಮಭೋಗದಿಂದ ಅಂದ್ರೆ ಕರ್ಮಭೋಗದಿಂದ ಬರುವ ಈ ಸಂಸಾರ ಯಾವುದಿದೆ ಆ ಸಂಸಾರ ಕರ್ಮಭೋಗ ರೂಪಕವಾದ ಈ ಸಂಸಾರದಿಂದ ನಮಗೆ ಮೋಕ್ಷವನ್ನು ಕೊಡಿಸ್ತಾನೆ ಆದ ಕಾರಣದಿಂದ ಭೋಜನೇ ಚ ಜನಾರ್ದನಂ ಅಂತ ಹೇಳುದು. ಶಯನೇ ಪದ್ಮನಾಭಂಚ ಮಲಗಿದಾಗ ಪದ್ಮನಾಭ ಏನು ಮಲಗಿದಾಗ ಪದ್ಮನಾಭ ಅಂತ ಹೇಳಿದ್ರೆ ಮಲಗಿನ ಸಂದರ್ಭದಲ್ಲಿ ಪದ್ಮನಾಭ ರೂಪದಲ್ಲಿ ಪರಮಾತ್ಮ ಮಲಗಿರ್ತಾನೆ. ಪರಮಾತ್ಮ ಮಲಗುವುದೇನು ಅವನಿಗೆ ಯಾವಾಗಲೂ ನಿದ್ದೆ ಇಲ್ಲ. ಮಲಗುವುದೇನಂದ್ರೆ ನಮಗೆ ನಾವು ಮಲಗುವಾಗ ನಾವು ಸ್ಮರಣೆ ಮಾಡಬೇಕಾದ ಒಂದು ರೂಪವನ್ನು ನಮಗೆ ಕೊಡುವುದಕ್ಕಾಗಿ ಅವನು ಮಲಗಿನಾದ್ದಾನೆ ಎನ್ನುವಂತೆ ಅವನು ಪದ್ಮನಾಭ ರೂಪ ಪದ್ಮನಾಭ ರೂಪದಿಂದ ನಾವು ಮಲಗುವಾಗ ಆ ಪರಮಾತ್ಮನ ಒಂದು ರೂಪವನ್ನು ಧ್ಯಾನ ಮಾಡಬೇಕು ಅಂತ ಹೇಳಿ. ಸೊ ಈ ವಿಧವಾಗಿ ಶಯನೇ ಪದ್ಮನಾಭಂಚ ವಿವಾಹೇಚ ಪ್ರಜಾಪತಿಂ. ಸೊ ವಿವಾಹ ಮದುವೆ ಮಾಡೋ ಮದುವೆ ಆಗುವಾಗ ಪ್ರಜಾಪತಿಯ ಸ್ಮರಣೆ ಮಾಡಬೇಕು. ಪ್ರಜಾಪತಿಯ ಸ್ಮರಣೆ ಏನು ಮದುವೆ ಆಗುವಾಗ ಅಂದ್ರೆ ಪ್ರಜಾಪತಿ ಪ್ರಜಾ ಅಂದ್ರೆ ಸಂತಾನ ಪ್ರಜಾ ಅಂದ್ರೆ ಜನಗಳು ಪ್ರಜಾಪತಿ ಎಲ್ಲರನ್ನೂ ಕಾಪಾಡುವ ಪರಮಾತ್ಮ ತನ್ನ ಮಕ್ಕಳಂತೆ ಅವರು ಎಲ್ಲರನ್ನೂ ಕಾಪಾಡ್ತಾನೆ ಪರಮಾತ್ಮ. ಅವನು ನಮ್ಮನ್ನು ಕೂಡ ಕಾಪಾಡ್ತಾನೆ ನಮಗೆ ಒಳ್ಳೆ ಸಂತತಿಯನ್ನು ಕೊಡಬೇಕು ಪ್ರಜಾಪತಿ ಆದ ಪರಮಾತ್ಮ ಅಂತ ಹೇಳಿ ಅದಕ್ಕೆ ವಿವಾಹೇಚ ಪ್ರಜಾಪತಿ ಅಂತ ಹೇಳೋದು. ಯುದ್ಧೇ ಚಕ್ರಧರಂ ದೇವಂ ಯುದ್ಧ ಮಾಡುವಾಗ ಚಕ್ರಧರ ಚಕ್ರಧಾರಿ ಚಕ್ರದಿಂದ ಶತ್ರು ನಿರ್ಮೂಲನ ಮಾಡ್ತಾನೆ ಅವನು. ಅದೇ ವಿಧವಾಗಿ ನಮಗೆ ಶತ್ರುಗಳಾದವರು ಅಂದ್ರೆ ಇದು ಹೊರಗಿನ ಶತ್ರುಗಳಂತವೇ ಅಲ್ಲ, ಯುದ್ಧ ನಾವು ಯುದ್ಧ ನಿರಂತರ ಒಳಗಿನ ಶತ್ರುಗಳ ಜೊತೆ ಯುದ್ಧ ಮಾಡ್ತಾ ಇದ್ದೇವೆ. ಕಾಮಕ್ರೋಧಾದಿಗಳನ್ನುವ ಶತ್ರುಗಳ ಜೊತೆ ಯುದ್ಧ ಮಾಡ್ತೀವಿ. ಆ ಶತ್ರುಗಳ ನಿರ್ಮೂಲನ ಮಾಡಬೇಕಂದ್ರೂ ಕೂಡ ಆ ಪರಮಾತ್ಮ ಚಕ್ರಧಾರಿಯಾಗಿ ನಮ್ಮ ಒಳಗಿನ ಶತ್ರುಗಳನ್ನು ಕೂಡ ನಿರ್ಮೂಲನೆ ಮಾಡಬೇಕು. ಅದಕ್ಕೆ ಚಕ್ರಧಾರಿಯಾದ ಪರಮಾತ್ಮ ಯುದ್ಧದಲ್ಲಿ ನಮ್ಮನ್ನು ಕಾಪಾಡಲಿ ಅಂತೇಳಿ ಯುದ್ಧೇ ಚಕ್ರಧರಂ ದೇವಂ ಪ್ರವಾಸೇಚ ತ್ರಿವಿಕ್ರಮಂ. ಪ್ರವಾಸ ಮಾಡುವಾಗ ತ್ರಿವಿಕ್ರಮ ಪ್ರವಾಸ ಅಂದ್ರೆ ಏನು, ಬೇರೆ ಕಡೆ ವಾಸ ಪರವಾಸ ಪ್ರವಾಸ ಒಂದು ಬೇರೆ ಕಡೆ ಎಲ್ಲೋ ಹೋಗ್ತೀವಿ ಎಲ್ಲೋ ವಾಸ ಮಾಡ್ತೀವಿ ಅದು ಪ್ರವಾಸ. ಆ ಪ್ರವಾಸೇಚ ತ್ರಿವಿಕ್ರಮಂ ತ್ರಿವಿಕ್ರಮ ಅವತಾರಿ ಪರಮಾತ್ಮನ ಪ್ರವಾಸ. ಯಾಕೆ ಪ್ರವಾಸದಲ್ಲಿ ಅಂತ ಹೇಳಿದ್ರೆ ಪ್ರವಾಸ ಅಂತ ಹೇಳಿದ್ರೆ ಎಲ್ಲಿ ದೂರ ಎಲ್ಲೋ ಮನೆಯಿಂದ ದೂರ ಹೋದ್ರೂ ಕೂಡ ತ್ರಿವಿಕ್ರಮ ರೂಪಿಯಾದ ಪರಮಾತ್ಮ ತಾನು ತನ್ನ ಪಾದವನ್ನು ವಾಮನ ಅವತಾರದಲ್ಲಿ ಹೋದಾಗ ವಾಮನನಿಂದ ತ್ರಿವಿಕ್ರಮನಾಗುತ್ತಾನೆ ಅಂದ್ರೆ ಮೂರು ಲೋಕದಲ್ಲಿಯೂ ಆಕ್ರಮಿಸ್ತಾನೆ. ಅಂದ್ರೆ ಈ ಜಸ್ಟ್ ಶೋಸ್ ಇಸ್ ಫಾರ್ಮ್ ಎಲ್ಲ ಕಡೆ ವ್ಯಾಪ್ತನಾಗಿರುವ ಪರಮಾತ್ಮ ತಾನು ಮಿಕ್ಕವರಿಗೆ ಕೂಡ ಕಾಣಿಸಿಕೊಡ್ತಾ ಈಸ್ ಅಪಿಯರಿಂಗ್ ಟು ಅದರ್ಸ್ ದೇವತಾಸ್ ಅಂಡ್ ಬಲಿಚಕ್ರವರ್ತಿ ಎಲ್ಲರಿಗೂ ಕಾಣಿಸಿಕೊಡ್ತಾ ಮೂರು ಲೋಕಗಳಿಗೆ ವ್ಯಾಪ್ತನಾಗಿದ್ದಾನೆ. ಆವಾಗ ಅವನು ಭೂಮಿ ಎಲ್ಲವನ್ನು ಒಂದು ಪಾದದಿಂದ ಒಳಗಿನ ಕೆಳಗಿನ ಪ್ರಪಂಚವೆಲ್ಲವನ್ನು ಕೂಡ ಒಂದು ಪಾದದಿಂದ ಕವರ್ ಮಾಡಿದ್ದಾನೆ ಅಂತೇಳಿ. ಆ ಕಾರಣದಿಂದ ಎಲ್ಲಿದ್ದರೂ ಕೂಡ ಪ್ರವಾಸದಲ್ಲಿದ್ದರೂ ಕೂಡ ತ್ರಿವಿಕ್ರಮ ಎಲ್ಲ ಕಡೆ ಇರುವ ಒಂದು ಪಾದದಲ್ಲಿಯೇ ಎಲ್ಲ ಕಡೆ ಆಕ್ರಮಣ ಮಾಡಿದಂತಹ ಪರಮಾತ್ಮ ಅವನು ನಮಗೆ ಪ್ರವಾಸದಲ್ಲಿ ಕೂಡ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಪ್ರವಾಸೇಚ ತ್ರಿವಿಕ್ರಮಂ ಅಂತೇಳಿ. ನಾರಾಯಣಂ ತನುತ್ಯಾಗೆ ನಾರಾಯಣನು ತನುತ್ಯಾಗ ಅಂತ್ಯಕಾಲ ಸ್ಮರಣದಲ್ಲಿ ನಾರಾಯಣ ಸ್ಮರಣೆ ಮಾಡಲಿ ಅಂತೇಳಿ. ಏನು ಅಂತ್ಯಕಾಲದಲ್ಲಿ ನಾರಾಯಣ ಅಂದ್ರೆ ಅವನು ನಾರ ಅಯನ ನಾರ ನ ಅರ ದುಃಖ ಇಲ್ಲದೆ ಇರುವಂತಹ ಮುಕ್ತ ಜೀವರಾಶಿಗಳಿಗೆ ಅಯನ ಆಶ್ರಯಭೂತನಾಗಿದ್ದಾನೆ ಕೋಸ್ಕರ ಅವನು ನಮಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗಲಿ ಅಂತೇಳಿ ಅಂತ್ಯಕಾಲದಲ್ಲಿ ನಾರಾಯಣ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ. ಸೊ ನಾರಾಯಣಂ ತನುತ್ಯಾಗೆ ಶ್ರೀಧರಂ ಪ್ರಿಯ ಸಂಗಮೇ ಶ್ರೀಧರನನ್ನು ಪ್ರಿಯ ಸಂಗಮೇ ಅಂದ್ರೆ ಪ್ರಿಯ ಸಂಗಮ ತಾವು ನಾವು ಮಕ್ಕಳು ಬೇಕನ್ನುವಾಗ ಶ್ರೀಧರನನ್ನು ಸ್ಮರಣೆ ಮಾಡಬೇಕು. ಶ್ರೀ ಲಕ್ಷ್ಮೀಧರ ಲಕ್ಷ್ಮಿಯನ್ನು ತಾನು ತನ್ನ ಹೃದಯದಲ್ಲಿ ಧಾರಣೆ ಮಾಡಿದ್ದಾನೆ. ಎಲ್ಲ ಲಕ್ಷ್ಮಿಯನ್ನು ಧಾರಣೆ ಮಾಡಿದ್ದಾನೆ ಅಂತೇನು ಎಲ್ಲವೂ ಲಕ್ಷ್ಮಿಯ ಜಡ ಆತ್ಮಕವಾದ ಪ್ರಕೃತಿಗೆ ಅಭಿಮಾನಿಯಾಗಿದ್ದಾಳೆ ಲಕ್ಷ್ಮಿ. ತಾನು ಪರಮಾತ್ಮ ಆ ಎಲ್ಲದರೊಳಗೂ ತಾನು ವ್ಯಾಪ್ತನಾಗಿದ್ದಾನೆ. ಅಂತಹ ಪರಮಾತ್ಮ ನಮ್ಮನ್ನು ಕಾಪಾಡಲಿ ಅಂತೇಳಿ ಶ್ರೀಧರಂ ಪ್ರಿಯ ಸಂಗಮೆ ದುಸ್ವಪ್ನೆ ಸ್ಮರ ಗೋವಿಂದಂ. ಕೆಟ್ಟ ಕನಸು ಬ್ಯಾಡ್ ಡ್ರೀಮ್ಸ್ ಬಂದಾಗ ಗೋವಿಂದ. ಏನು ಬ್ಯಾಡ್ ಡ್ರೀಮ್ಸ್ ಪಡುವ ಗೋವಿಂದ ಏನು ಅಂತ ಹೇಳಿದ್ರೆ ಗೋವಿಂದ ವೇದಗಳಿಂದ ವಿತ್ ತಿಳಿಯಲ್ಪಡುವವನು ಗೋವಿಂದ. ಇಲ್ಲ ಗೋವುಗಳಿಗೆ ಆನಂದ ಕೊಡುವವನು. ನಾವು ಆಕಳಂತೆ ಇದ್ದೀವಿ, ಸೊ ನಮಗೆ ಆನಂದ ಕೊಡ್ತಾನೆ. ಆ ಸ್ವಪ್ನವನ್ನುವ ಆ ಸ್ವಪ್ನಕ್ಕೆ ನಾವು ಭಯಭೀತರಾದಾಗ ಆಕಳಂತೆ ನಾವು ವಿ ಗಾಟ್ ಸ್ಕೇರ್ಡ್ ಆವಾಗ ನಮಗೆ ಒಂದು ಧೈರ್ಯವನ್ನು ಕೊಡ್ತಾನೆ ಆ ವೇಣುನಾದಿಂದ. ಅದಕ್ಕೆ ಆ ಗೋವಿಂದ ನಮಗೆ ದುಸ್ವಪ್ನಗಳಲ್ಲಿ ಕೆಟ್ಟ ಕನಸು ಬಂದಾಗ ನಾವು ಸಂತಪ್ತರಾದರೆ ಅದಕ್ಕೆ ಅವನ ಕಾಪಾಡಲಿ ಅಂತೇಳಿ ದುಸ್ವಪ್ನೆ ಸ್ಮರ ಗೋವಿಂದಂ ಸಂಕಟೆ ಮಧುಸೂದನಂ ಅಂತೇಳಿ. ಸಂಕಟ ಬಂದಾಗ ಮನುಷ್ಯ ಕಷ್ಟ ಬಂದಾಗ ಮಧುಸೂದನ. ಏನು ಕಷ್ಟ? ಎಲ್ಲ ಕಷ್ಟಗಳಲ್ಲಿಯೂ ಮಧು ಅನ್ನುವನೇ ಒಂದು ಕಷ್ಟ. ಮಧು ಅನ್ನುವ ರಾಕ್ಷಸನನ್ನು ಸಂಹಾರ ಮಾಡಿದ್ದಾನೆ ಮಧುಸೂದನ. ಮಧುಸೂದನ ಅವನು ಕಷ್ಟ ಸೂದನ. ಅದಕ್ಕೆ ಸಂಕಟ ಸೂದನ, ಸಂಕಟಗಳನ್ನು ಸಂಹಾರ ಮಾಡ್ತಾನೆ. ಅದಕ್ಕೆ ಸಂಕಟೆ ಮಧುಸೂದನಂ ಅಂತೇಳಿ. ಕಾನನೆ ನಾರಸಿಂಹಂಚ ಇಲ್ಲಿ ಅದಕ್ಕೆ ಬರೋದು. ಕಾನನೆ ಅರಣ್ಯದಲ್ಲಿ ಅಡವಿಯಲ್ಲಿ, ವಿ ಗೋ ಇನ್ ಎ ಫಾರೆಸ್ಟ್. ಫಾರೆಸ್ಟ್ ಏರಿಯಾನಲ್ಲಿ ಹೋದಾಗ ಅಲ್ಲಿ ನರಹರಿಯ ಸ್ಮರಣೆ. ಏನು ಫಾರೆಸ್ಟ್ ನಲ್ಲಿ ನರಹರಿಯ ಸ್ಮರಣೆ ಏನು? ಕಾನನದಲ್ಲಿ ಕಾಡಿನಲ್ಲಿ ನರಸಿಂಹದೇವರನ್ನು ಯಾಕೆ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ, ಕಾಡು ಅಂತ ಹೇಳಿದರೆ ಅದು ಸಂಸಾರವೆನ್ನುವ ಕಾಡು. ಈ ಸಂಸಾರವೆನ್ನುವ ಕಾಡಿನಲ್ಲಿ ನಾವು ಸಿಗಾಕೊಂಡಿದ್ದೀವಿ. ಹೇಗಿದ್ದೀವಿ ನಾವು ಸಂಸಾರದಲ್ಲಿ? ಒಳಗೆ ಇಲ್ಲ, ಹೊರಗೆ ಇಲ್ಲ, ಜ್ಞಾನ ಸಂಶಯ ಜ್ಞಾನ ಯಾವಾಗಲೂ, ಮೇಲೆ ಇಲ್ಲ, ಕೆಳಗೆ ಇಲ್ಲ. ಸೊ ವಿ ಆರ್ ಲೈಕ್ ಯು ನೋ ನೇದರ್ ಹಿಯರ್ ನಾರ್ ದೇರ್ ಅನ್ನುವಂತೆ ಯಾವಾಗಲೂ ನಿತ್ಯ ಸಂಶಯ ಜ್ಞಾನದಿಂದ ಒಳಗಾಗಿರ್ತೀವಿ. ಅಂತಹ ನಮ್ಮ ಸ್ಥಿತಿಯಲ್ಲಿ ನಾವು ಹಾಗೆ ಜಂತುವಂತೆಯೂ ಇಲ್ಲ, ಮನುಷ್ಯನಂತನೂ ಇಲ್ಲ. ಸೊ ವಿ ಆರ್ ಹಾಫ್ ಅನಿಮಲ್ ಹಾಫ್ ಮ್ಯಾನ್ ಲೈಫ್ ಅನ್ನು ನಾವು ಲೀಡ್ ಮಾಡ್ತಾ ಇರುವಾಗ ಅವನು ನರಸಿಂಹ, ಅವನು ನರಸಿಂಹ ರೂಪದಲ್ಲಿ ಬಂದು ಅವನು ನಮ್ಮ ಇಂತಹ ದುಸ್ಥಿತಿಯನ್ನು ಹಿರಣ್ಯಕಶಿಪನನ್ನು ಅವನು ಸಂಹಾರ ಮಾಡಬೇಕು ಅಂತೇಳಿ, ಅದಕ್ಕೆ ಕಾನನೇ ನರಸಿಂಹಂಸ ಅಂತೇಳಿ. ಪಾವಕೆ ಜಲಸಾಯನಂ ಅಂತೇಳಿ, ಪಾವಕ ಅಂದ್ರೆ ಬೆಂಕಿ, ಬೆಂಕಿಯಲ್ಲಿ ಜಲಸಾಯ ಅಂದ್ರೆ ನಮಗೆ ಬೆಂಕಿಯ ಕಷ್ಟ ಬಂದಾಗ ಜಲಶಾಯಿ ನೀರು, ಯಾಕಂದ್ರೆ ನೀರು ಬೆಂಕಿಯನ್ನು ಆರಿಸಿಬಿಡತ್ತೆ. ಅದಕ್ಕೆ ಜಲಶಾಯಿಯಾದ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ನಮಗೆ ಬೆಂಕಿಯ ಭಯ ಹೋಗುತ್ತೆ. ಅದಕ್ಕೆ ಪಾವಕೆ ಜಲಸಾಯನ. ಮತ್ತೆ ಜಲದ ಭಯವೇ ಬಂದ್ರೆ, ನೀರಿನ ಭಯ ಬಂದಾಗ ಏನು ಮಾಡಬೇಕು ಅಂದ್ರೆ, ಜಲ ಮಧ್ಯೆ ವರಾಹಂಸ ಅಂತೇಳಿ, ನೀರಿನ ಒಳಗೆ ಸಿಗಾಕೊಂಡಾಗ ವರಾಹದೇವರನ್ನು. ನೀರಿನಲ್ಲಿ ವರಾಹದೇವರು ಯಾಕ್ರಿ? ಮತ್ಸ್ಯರೂಪ ಅಲ್ಲವಾ ನೀರಿನಲ್ಲಿರೋದಂದ್ರೆ? ಮತ್ಸ್ಯರೂಪ ಅಂತಲೂ ಒಂದು ಪ್ರಮಾಣ ಇದೆ. ಮತ್ಸ್ಯರೂಪದಲ್ಲಿಯೂ ಮತ್ಸ್ಯರೂಪ ಸ್ಮರಣೆಯೂ ಮಾಡಬಹುದು, ವರಾಹ ರೂಪ ಸ್ಮರಣೆಯನ್ನು ಮಾಡಬಹುದು. ಯಾಕೆ ವರಾಹ ಅಂತ ಹೇಳಿದ್ರೆ, ವರಾಹ ಅವತಾರದಲ್ಲಿ ಆ ನೀರಿನಲ್ಲಿ ಮುಳುಗಿದ ಭೂಮಿಯನ್ನು ತಾನು ಉದ್ಧಾರ ಮಾಡಿದ್ದಾನೆ. ನೀರಿನಲ್ಲಿ ಭೂಮಿ ಮುಳುಗುವುದು ಅಂದ್ರೆ ಏನು ಅಂತ ಹೇಳಿದರೆ, ಈ ಭೂಮಿ ಬ್ಯಾಡ್ ಇಂಟರ್ಪ್ರಿಟೇಷನ್ಸ್, ತಪ್ಪು ಇಂಟರ್ಪ್ರಿಟೇಷನ್ಸ್ ಅನ್ನುವ ಇದರಿಂದ ಎಲ್ಲರೂ ಭೂಮಿಯಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಆಲ್ ವೇದಗಳಿಗೆ ತಪ್ಪು ಅರ್ಥಗಳನ್ನು ಕೊಟ್ಟಾಗ ಇದು ಆ ತಪ್ಪು ಅರ್ಥಗಳೆನ್ನುವ ನೀರಿನಲ್ಲಿ ಮುಳುಗೋಗಿದ್ದು ಭೂಮಿ. ಅದನ್ನು ಪರಮಾತ್ಮ ಉದ್ಧಾರ ಮಾಡಿದ್ದಾನೆ ಅಂತ ಈ ವಿಧವಾಗಿ ತಾನು ಉದ್ಧಾರ ಮಾಡಿದ್ದಾನೆ. ಅಷ್ಟೇ ಅಲ್ಲದೆ ಈ ಕಾಸ್ಮಿಕ್ ವಾಟರ್ನಲ್ಲಿ ಕೂಡ ಭೂಮಿ ಮುಳುಗಿದ್ರೆ ಅದನ್ನು ಉದ್ಧಾರ ಮಾಡಿದ್ದಾನೆ, ತನ್ನ ದಂಷ್ಟ್ರಗಳಲ್ಲಿ ಇಟ್ಟು ಭೂಮಿಯನ್ನು ಮೇಲಕ್ಕೆತ್ತಿದ್ದಾನೆ ಅಂತೇಳಿ. ಅದಕ್ಕೆ ಜಲಮಧ್ಯೆ ವರಾಹಂಸ ಅಂತೇಳಿ, ಜಲಮಧ್ಯದಲ್ಲಿ ವರಾಹದೇವರನ್ನು ಇಲ್ಲ ಮತ್ಸ್ಯಾವತಾರಿಯನ್ನು ಸ್ಮರಣೆ ಮಾಡಬೇಕು. ಜಲಮಧ್ಯೆ ವರಾಹಂಸ ಪರ್ವತೇ ರಘುನಂದನಂ, ಪರ್ವತಗಳಲ್ಲಿ ಹೋದಾಗ ರಘುನಂದನ, ರಾಮದೇವರನ್ನು ಪರ್ವತಗಳಲ್ಲಿ ನಾವು ಪ್ರಯಾಣ ಮಾಡುವಾಗ ರಾಮದೇವರ ಸ್ಮರಣೆಯನ್ನು ಮಾಡಬೇಕು ಅಂತೇಳಿ. ಪರ್ವತೇ ಜಲಮಧ್ಯೆ ವರಾಹಂಸ ಪರ್ವತೇ ರಘುನಂದನಂ ಗಮನೇ ವಾಮನಂ ಚೈವ ಸರ್ವಕಾರ್ಯೇಷು ಮಾಧವಂ. ಪ್ರಯಾಣ ಗಮನದಲ್ಲಿ ವಾಮನ, ಗಮನದಲ್ಲಿ ವಾಮನ ಅಂದ್ರೆ ಹೋಗುವಾಗ ವಾಮನದೇವರನ್ನು, ಪ್ರಯಾಣ ಮಾಡುವಾಗ ವಾಮನದೇವರನ್ನು. ಯಾಕೆ ಅಂತ ಹೇಳಿದರೆ, ಅವರು ವಾಮನ ಅವತಾರ ಮಾಡಿದಾಗ ತಾನು ತನ್ನ ಆಶ್ರಮದಿಂದ ಬಲಿಚಕ್ರವರ್ತಿ ಇರೋ ಕಡೆಗೆ ತಾನು ಎಲ್ಲ ಕಡೆ ವ್ಯಾಪ್ತನಾಗಿದ್ದರೂ ಪರಮಾತ್ಮ ಸರ್ವವ್ಯಾಪಿ ಆದರೂ ಲೋಕದೃಷ್ಟಿಯಲ್ಲಿ ತಾನು ಅಲ್ಲಿಗೆ ನಡೆದು ಹೋದ ಅಂದ್ರೆ ಪ್ರಯಾಣ ಮಾಡಿಕೊಂಡು ಹೋದ, ನಡೆದು ಹೋಗಿದ್ದಂತಹ ಅವತಾರ. ಈ ವಿಧವಾಗಿ ವಾಮನ ಅವತಾರದಲ್ಲಿ ಅಷ್ಟು ದೂರ ನಡ್ಕೊಂಡು ಹೋಗಿದ್ದಾನೆ. ಆ ಅವತಾರವನ್ನು ನಾವು ಸ್ಮರಣೆ ಮಾಡಿದ್ರೆ ಗಮನೇ ವಾಮನಂ ತೇವ ಸರ್ವ ಕಾರ್ಯೇಶು ಮಾಧವಂ, ಎಲ್ಲ ಕಾರ್ಯಗಳಲ್ಲಿಯೂ ಮಾಧವ, ಲಕ್ಷ್ಮೀಪತಿಯಾದ ಪರಮಾತ್ಮ ಮಾಧವ ಲಕ್ಷ್ಮೀಪತಿಯನ್ನು ಎಲ್ಲ ಕಾರ್ಯಗಳಲ್ಲಿಯೂ. ಎಲ್ಲ ಕಾರ್ಯಗಳಲ್ಲಿ ಯಾಕೆ ಅಂತ ಹೇಳಿದ್ರೆ, ನಮಗೆ ಎಲ್ಲ ಕಾರ್ಯಗಳಲ್ಲೂ ಎಲ್ಲ ಪ್ರಕೃತಿಯಲ್ಲಿ ಕೂಡ ವಿ ಯೂಸ್ ದ ಪ್ರಕೃತಿ ಫಾರ್ ಎವ್ರಿ ಆಕ್ಷನ್. ಸೊ ಆ ಪ್ರಕೃತಿಗೆ ಅಭಿಮಾನಿ ದೇವತೆಯಾದವಳು ಪ್ರಕೃತಿ ದೇವತೆ ಲಕ್ಷ್ಮೀದೇವಿ. ಸೊ ಆ ಲಕ್ಷ್ಮಿಯನ್ನು, ಆ ನಾರಾಯಣನ್ನು, ಅವರಿಬ್ಬರನ್ನೂ ಕೂಡ ನಾವು ಸ್ಮರಣೆ ಮಾಡಬೇಕು ಅಂಥೇಳಿ, ಈ ವಿಧವಾಗಿ ಈ 16 ಹೆಸರುಗಳನ್ನು ನಾವು ಬೆಳಿಗ್ಗೆ ಹೇಳಿದ್ರೆ ಒಳ್ಳೇದಾಗತ್ತೆ ಅಂಥೇಳಿ, ಷೋಡಶೈತಾನಿ ನಾಮಾನಿ ಪ್ರಾತರುತ್ತಾಯ ಪಟೇತ್ ಸರ್ವಪಾಪ ವಿನಿರ್ಮುಕ್ತೋ ವಿಷ್ಣು ಲೋಕೇ ಮೇತ್ ಅಂಥೇಳಿ ಆ ಪರಮಾತ್ಮನ ನಾಮಗಳ ಮಹಿಮೆಯನ್ನು ಹೇಳುವಂತಹ ಒಂದು ಶ್ಲೋಕ ಇದೆ. ಅಲ್ಲಿ ಅದೇ ವಿಧವಾದ ಅರ್ಥವನ್ನು ಹೇಳಿದಂತಹ ಇಲ್ಲಿ, ವಿಪಿನದೊಳು ಸಂತೈಸುವನು ಅಪರಿಮಿತ ಸನ್ಮಹಿಮ, ಪರಿಮಿತ ಇಲ್ಲದಂತಹ ಅನಂತವಾದಂತಹ ಶುದ್ಧವಾದಂತಹ ದೋಷರಹಿತವಾದಂತಹ ಮಹಿಮೆ ಇರುವ ಆ ನರಹರಿ ನರಸಿಂಹದೇವರು ವಿಪಿನದೊಳು ಅಡವಿಯೊಳಗೆ ಸಂತೈಸುವನು, ನಮ್ಮನ್ನು ಕಾಪಾಡುತ್ತಾನೆ. ಇದಕ್ಕೆ ಅಟವ್ಯಾಂ ನರಸಿಂಹಶ್ಚ ಅಂತೇಳಿ ಕೂಡ ಒಂದು ಪ್ರಮಾಣ, ಪುರಾಣಗಳಲ್ಲಿ ಬರುವಂತಹ ಒಂದು ವಚನ. ಸೊ ಈ ವಿಧವಾಗಿ ಅವನು ಕಾಪಾಡುತ್ತಾನೆ ಅಂತೇಳಿ. ಕಾಶ್ಯಪಿಯ ನಳೆದವ, ಸೊ ಇಲ್ಲಿ ಕಾಶ್ಯಪಿಯನ್ನು ಅಳೆದವ ಅಂದ್ರೆ ಏನು? ಕಾಶ್ಯಪಿ ಅಂದ್ರೆ ಕಶ್ಯಪ ಋಷಿ, ಆ ಕಶ್ಯಪ ಋಷಿಯ ಮಗಳಾದ ಭೂಮಿದೇವಿ ಅಂತೇಳಿ. ಸೊ ಭೂಮಿದೇವಿ, ಭೂದೇವಿ ಕಶ್ಯಪ ಋಷಿಯ ಮಗಳಾಗಿದ್ದಾಳೆ ಅಂಥೇಳಿ. ಸೊ ಈ ವಿಧವಾಗಿರುವಂತಹ ಆ ಭೂಮಿಯನ್ನು ಅಳೆದಿದ್ದಾನೆ, ಮೆಷರ್ ಮಾಡಿದ್ದಾನೆ ಅಂದ್ರೆ ಏನು? ವಾಮನಾವತಾರದಲ್ಲಿ ಇದು ಮಾಡಿದ ಅಂತ ವಾಮನ ರೂಪವನ್ನು ಹೇಳ್ತಾ ಇದ್ದಾರೆ, ತ್ರಿವಿಕ್ರಮ ರೂಪವನ್ನು ಹೇಳ್ತಾ ಇದ್ದಾರೆ. ತ್ರಿವಿಕ್ರಮ ಗಮನಗಳಲ್ಲಿ ಅಂತ ಹೇಳಿದಂತೆ ಸ್ಥಳಗಳಲ್ಲಿ, ವೆನ್ ವೇರಿಯಸ್ ಪ್ಲೇಸಸ್ ವಿ ಟ್ರಾವೆಲ್ ಇನ್ ಡ್ಯೂರಿಂಗ್ ಟ್ರಾವೆಲ್ ಆರ್ ಡ್ಯೂರಿಂಗ್ ವೈಲ್ ವಿ ಆರ್ ಇನ್ ಡಿಫ್ರೆಂಟ್ ಪ್ಲೇಸಸ್, ಸ್ಥಳ ಬೇರೆ ಬೇರೆ ಸ್ಥಳಗಳಲ್ಲಿರುವಾಗ ಆ ವಾಮನ ದೇವರನ್ನು ಸ್ಮರಣೆ ಮಾಡ್ರಿ, ಇಲ್ಲ ತ್ರಿವಿಕ್ರಮನ ಸ್ಮರಣೆ ಮಾಡಲಿ ಅಂತೇಳಿ. ಸರ್ವತ್ರ ಕೇಶವನು, ಎಲ್ಲ ಕಡೆನೂ ಸರ್ವ ಕಾರ್ಯೇಶು ಮಾಧವಂ ಅಂತ ಹೇಳಿದ್ದಾರೆ. ಇಲ್ಲಿ ಸರ್ವತ್ರ ಕೇಶವ ಅಂತ ಹೇಳಿದ ಸರ್ವ ಕಾರ್ಯಗಳಲ್ಲಿ ಮಾಧವ, ಸರ್ವತ್ರ ಅಂದ್ರೆ ಸರ್ವ ಸ್ಥಳಗಳಲ್ಲಿ ಕೇಶವ. ಸೊ ಇನ್ ಆಲ್ ದ ಪ್ಲೇಸಸ್ ಕೇಶವನನ್ನು ಸ್ಮರಣೆ ಮಾಡ್ರಿ. ಕೇಶವ ಅಂತ ಹೇಳಿದ್ರೆ ನಮಗೆ ಹಿರಣ್ಯಗರ್ಭ ಕಪ್ರೋಕ್ತ ಈಶಶಂಕರ ಏವತ ಸೃಷ್ಟಿಯಾದಿನ ವರ್ತಯಿತಿ ತೌ ಯಥ ಕೇಶವೋ ಭವಾನ್ ಅಂತೇಳಿ ಹರಿವಂಶದ ವಚನ ಇದೆ ಆಚಾರ್ಯ ಹೇಳಿದಂತೆ. ಅದೇ ವಿಧವಾಗಿ ಹಿರಣ್ಯಗರ್ಭನಾದಂತಹ ಬ್ರಹ್ಮದೇವರಿಗೆ ಕ ಅಂತ ಕರೀತಾರೆ. ಈಶಃ ಅಂದ್ರೆ ರುದ್ರದೇವರು, ಕ ಈಶ ಕೇಶ ಆಗತ್ತೆ. ಆ ಕ ಈಶ ಕೇಶ ಬ್ರಹ್ಮದೇವರನ್ನು ರುದ್ರದೇವರನ್ನು ಅವರಿಬ್ಬರನ್ನು ಕೂಡ ವ ವರ್ತೆ ಕೇಶ ವ ಕ ಈಶ ವ ಕೇಶ ಬ್ರಹ್ಮದೇವರು ರುದ್ರದೇವರನ್ನು ವ ವರ್ತಯತಿ ಸೃಷ್ಟಿಯಾದಿನ ವರ್ತಯತಿ. ಸೃಷ್ಟಿಗಳನ್ನು ಮೂಲಕವಾದ್ರೆ ಎರಡು ವಿಧವಾಗಿ ನಾವು ತಗೋಬಹುದು. ಸೃಷ್ಟಿಯಾದಿನ ಅವರನ್ನು ಸೃಷ್ಟಿ ಮಾಡ್ತಾನಂತೇಳಿ, ಇಲ್ಲ ಅವರಿಂದ ಬ್ರಹ್ಮದೇವರಿಂದ ಸೃಷ್ಟಿ ಮಾಡಿಸ್ತಾನೆ, ರುದ್ರದೇವರಿಂದ ಸಂಹಾರಕವನ್ನು ಮಾಡಿಸ್ತಾನೆ, ಅವರನ್ನು ಅವರಿಂದ ಮಾಡಿಸ್ತಾನೆ. ವರ್ತಯತಿ ತವು ಅವರನ್ನು ಆ ವಿಧವಾಗಿ ವರ್ತನೆ ಮಾಡುವಂತೆ ಮಾಡ್ತಾನೆ. ಆ ಕಾರಣದಿಂದ ಕೇಶವ ಅಂಥೇಳಿ ನಿನಗೆ ಹೆಸರು ಬಂದಿದೆ ಅಂತ ಹೇಳಿ ರುದ್ರದೇವರೇ ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾರೆ ಹರಿವಂಶದಲ್ಲಿ. ಸೊ ಅದಕ್ಕೆ ಅದು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸರ್ವತ್ರ ಕೇಶವನು ಖಪತಿ ಗಗನದಿ. ಖ ಅನ್ನುವ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಖ ಅಂದ್ರೆ ಆಕಾಶ ಅಂತ ಒಂದರ್ಥ, ಖ ಅಂದ್ರೆ ಇಂದ್ರಿಯಗಳಂತ ಒಂದರ್ಥ, ಖಪತಿ ಅಂದ್ರೆ ಇಂದ್ರಿಯಪತಿ ಇಂದ್ರಿಯಾನಾಂ ಪತಿ. ಇಂದ್ರಿಯಪತಿ ಅಂತ ಏನು ಅಂದ್ರೆ ಹೃಷಿಕೇಶ ಅಂತ, ಹೃಷಿಕ ಅಂದ್ರೆ ಇಂದ್ರಿಯ. ಸೊ ಖಪತಿ ಅಂದ್ರು ಹೃಷಿಕೇಶ ಅಂದ್ರೆ ಒಂದೇ ಅರ್ಥ ಇಂದ್ರಿಯ ಅಂತ ತಗೊಂಡಾಗ. ಇಲ್ಲ ಖಪತಿ ಅಂದ್ರೆ ಆಕಾಶಕ್ಕೆ ಪತಿ, ಆಕಾಶಕ್ಕೆ ಅಭಿಮಾನಿ ದೇವತೆಯಾದ ಗಣಪತಿ ದೇವರಿಗೆ ತಾನು ಅಧಿಪತಿಯಾಗಿದ್ದಾನೆ, ಕೋಸರ ಅವನು ಖಪತಿ ಅಂಥೇಳಿ ಆ ವಿಧವಾಗಿ ಪರಮಾತ್ಮ. ಇಲ್ಲ ಆಕಾಶಕ್ಕೆ ಅವನು ತಾನೇ ನಿಯಾಮಕನಾಗಿದ್ದಾನೆ, ಅದಕ್ಕೆ ಅವನು ಖಪತಿ. ಸೊ ಇವನು ಖ ಅಂದ್ರೆ ಆಕಾಶ ಅಂತಲೂ ಅರ್ಥ ಇದೆ. ನಾವು ಆಕಾಶದಲ್ಲಿರುವಾಗ, ಆಕಾಶ ಗಮನ ಮಾಡುವಾಗ, ಆಕಾಶದಲ್ಲಿ ಪ್ರಯಾಣ ಮಾಡುವಾಗ ಖಪತಿಯನ್ನು ನೆನಬೇಕು ಅಂದ್ರೆ ಆ ಋಷಿಕೇಶನನ್ನು ಇಂದ್ರಿಯಾಧಿಪತಿಯಾದ ಪರಮಾತ್ಮನನ್ನು ನೆನಬೇಕು ಅಂತ ಹೇಳ್ತಾ ಇದ್ದಾರೆ. ಜಲಗಳಲ್ಲಿ ಮಹಾಶಫರ ನಾಮಕ, ಶಫರ ಅಂದ್ರೆ ಮತ್ಸ್ಯ ಅಂತೇಳಿ, ಫಿಶ್ ಅಂತ ಅರ್ಥ. ಸೊ ಇಲ್ಲಿ ಮತ್ಸ್ಯಮೂರ್ತಿಯನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಮಹಾಶಫರ ಶ್ರೇಷ್ಠವಾದ ಮತ್ಸ್ಯಾವತಾರ ಮಾಡಿದ ಆ ಪರಮಾತ್ಮ ಜಲಗಳಲ್ಲಿ ಅವನನ್ನು ನಾವು ನೀರಿನಲ್ಲಿ ನೆನೆಯಬೇಕು. ಅದಕ್ಕೆ ವರಾಹ ಅಂತ ಹೇಳಿದ್ರು, ಮತ್ಸ್ಯ ಅಂತ ಹೇಳಿ ಇಲ್ಲಿ ಮತ್ಸ್ಯಾವತಾರ ಅಂತ ಹೇಳಿದ್ದಾರೆ. ನೀರಿನಲ್ಲಿ ಮತ್ಸ್ಯಾವತಾರಿಯಾದ ಪರಮಾತ್ಮ ನೆನೆಯಬೇಕು ಅಂತೇಳಿ ಶಫರ ನಾಮಕ ಭಕ್ತರನ ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನದಲ್ಲಿ. ಕರುಣಾಮಯನಾದ ಆ ಪರಮಾತ್ಮ ತಾನು ಪ್ರತಿದಿನವೂ ಕೂಡ ನಿಷ್ಕಪಟದಿಂದಲೇ ಸಲಹುವನು. ನಿಷ್ಕಪಟದಿಂದ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವನು ಯಾವ ಕಪಟನು ಅಂದ್ರೆ ಮಾಡ್ತೀನಿ ನಾನು ರಕ್ಷಣೆ ಮಾಡ್ತೀನಿ ಮಾಡ್ತೀನಿ ಅಂತ ಬಿಟ್ಟು ಬಿಡೋದಿಲ್ಲ. ಆದ್ರೆ ನಮಗೆ ಎಷ್ಟೋ ಸರಿ ಕಷ್ಟ ಬರುತ್ತೆ ಅಲ್ಲಿ ಪರಮಾತ್ಮ ರಕ್ಷಣೆ ಮಾಡಲಿಲ್ಲವಲ್ಲ ಅಂತ ಹೇಳಿದ್ರೆ ಅವನು ರಕ್ಷಣೆ ಮಾಡುವ ವಿಧಾನವೇ ಬೇರೆ. ಅವನು ಕರ್ಮಗಳ ನಾವು ಮಾಡಿದಂತೆ ಅದಕ್ಕೆ ಫಲ ಕೊಡ್ತಾನೆ. ನಮಗೆ ಸರಿಯಾದ ಪ್ರೇರಣೆ ಕೊಟ್ಟು ಒಳ್ಳೆ ಕರ್ಮಗಳನ್ನು ಈಡಿಸುವಂತೆ ಮಾಡುವುದು ಅವನೇ ಮಾಡ್ತಾನೆ. ಕೋಸ್ಕರ ನಾವು ಯಾರಾದರೆ ತನ್ನನ್ನು ಶರಣು ಹೊಂದಿ ತನ್ನ ಹತ್ತಿರ ಬರ್ತಾರೋ ಅವರನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ ತಪ್ಪಾಗಿ ಅಂಥೇಳಿ ಅದು ಹೇಳಿದ್ದಾರೆ. ಇಲ್ಲಿ ಇನ್ನೊಂದು ಅಕೇಶವನಾಮ ಅಂತ ಹೇಳಿದಾಗ ಇನ್ನೊಂದು ಅರ್ಥವನ್ನೇ ಕೂಡ ಪ್ರಮಾಣ ಕೊಟ್ಟಿದ್ದಾರೆ. ಸ ಏವ ಸೂರ್ಯ ಸಂಸ್ಥಃ ಸಂ ನೋ ಲೋಕಂ ತಪತಿ ಕೇಶವಃ ಅಂಥೇಳಿ ಐತರೇಯ ಭಾಷೆಯಲ್ಲಿರುವಂತೆ ಸರ್ವತ್ರದಲ್ಲಿ ಕೂಡ ಇರುವಂತಹ ಎಲ್ಲ ಸ್ಥಳಗಳಲ್ಲಿಯೂ ಆ ಕೇಶವನಾದ ನಾಮಕ ಪರಮಾತ್ಮ ಕಾಪಾಡ್ತಾನೆ ಅಂತೇಳಿ ಹೇಳಿದ್ದಾರೆ. ಸೊ ಅವನು ಇಂತಹ ಪರಮಾತ್ಮ ಅವನು ಮತ್ಸ್ಯಾವತಾರದಲ್ಲಿ ಕಾಪಾಡ್ತಾನೆ ಅಂತ ಹೇಳುವುದಕ್ಕೆ ಪ್ರಮಾಣವನ್ನು ಜಲೇಶು ಮಾಂ ರಕ್ಷತಿ ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಶ್ಯ ಪಾಶಾತ್ ಅಂತೇಳಿ. ನೀರಿನಲ್ಲಿ ನನ್ನನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಮತ್ಸ್ಯಮೂರ್ತಿಯಾದ ಪರಮಾತ್ಮ. ಹೇಗೆ ಅಂದ್ರೆ ಯಾದೋ ಗಣೇಭ್ಯ, ಆ ನೀರಿನಲ್ಲಿರುವ ಜಂತುಗಳು ಯಾವುದು ವೇಲ್ಸ್ ತಿಮಿಂಗಳಗಳು ಅವು ಇವು ಇದ್ರೆ ಅವರಿಂದ ರಕ್ಷಣೆ ಮಾಡ್ತಾನೆ ಅಂತೇಳಿ. ಅಂದ್ರೆ ನಮ್ಗೆ ಸಂಸಾರವೆನ್ನುವ ಈ ನೀರಿನಲ್ಲಿ ತಿಮಿಂಗಳಗಳಂತೆ ಕ್ರೋಕೊಡೈಲ್ಸ್ ಅಂಡ್ ಆಲ್ ಕೈಂಡ್ಸ್ ಆಫ್ ಡೇಂಜರಸ್ ಅನಿಮಲ್ಸ್ ಅದೇ ಅವು ಯಾವುದು ಅಂತ ಹೇಳಿದ್ರೆ ನಮ್ಮನ್ನು ತಪ್ಪುದಾರಿಗೆ ಕರ್ಕೊಂಡು ಹೋಗುವಂತಹ ಯಾವುದಿದೋ ಅವೇ ಅಲ್ಲಿದೆ. ಅವೆಲ್ಲವೂ ಕೂಡ ಅಲ್ಲಿ ನಮಗೆ ಕಷ್ಟವನ್ನು ಕೊಡುತ್ತೆ ಅಂತೇಳಿ. ಅಷ್ಟೇ ಅಲ್ಲದೆ ತಾಪತ್ರಯ ಅಂತೇಳಿ ಆಧ್ಯಾತ್ಮಿಕ ಆದಿಭೌತಿಕ ಆದೈವಿಕ ಅನ್ನುವ ತಾಪಗಳನ್ನು ನಮಗೆ ಆ ಮೂರು ವಿಧವಾದ ತಾಪಗಳನ್ನು ಕೂಡ ನಮಗೆ ಇಲ್ಲದಂತೆ ಮಾಡ್ತಾನೆ ಪರಮಾತ್ಮ. ಆ ಕಾರಣದಿಂದ ಅವನು ಹೇಗೆ ಅಂದ್ರೆ ಭಕ್ತರನ ನಿಷ್ಕಪಟದಿಂದಲೇ ಕಾಪಾಡುವನು. ಅವನು ಯಾವ ಕಪಟವೂ ಇಲ್ಲದೆ ಕಾಪಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಆಮೇಲೆ ಯಾದೋ ಗಣೇಭ್ಯ ವರುಣಶ್ಯ ಪಾಶಾತ್, ವರ್ಣಪಾಶದಿಂದ ಅಂತೇಳಿ. ವರ್ಣಪಾಶದಿಂದ ಕಾಪಾಡುವುದು ಅಂತ ಹೇಳಿದ್ರೆ ವರುಣದೇವರು ನೀರಿಗೆ ಅಭಿಮಾನಿ ದೇವತೆ ಅಂದ್ರೆ, ಇಲ್ಲಿ ವರ್ಣಪಾಶದಿಂದ ಕಾಪಾಡುವುದು ಅಂತ ಹೇಳಿದರೆ ನಮಗೆ ಯಾವ ವಿಧವಾದ ಸಂಸಾರವೆನ್ನುವ ನೀರಿನಲ್ಲಿ ಬರುವ ಕಷ್ಟಗಳೆಲ್ಲನೂ ಕೂಡ ಪರಮಾತ್ಮ ತಾನು ಕಾಪಾಡ್ತಾ ಅದರಿಂದ ಮೂಲ ನಿರ್ಮೂಲನೆ ಮಾಡಿ ನಮ್ಮನ್ನು ಕಾಪಾಡ್ತಾನೆ ಅಂತೇಳಿ ಹೇಳ್ತಾ ಇದ್ದಾರೆ. ಇಂತಹ ಪರಮಾತ್ಮ ಸಲಹುವನು, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಯಾಕೆ? ಅಂತಃಕರಣದಿಂದ. ಸೊ ನಿಷ್ಕಪಟದಿಂದಲಂದ್ರೆ ಬಹಳ ಕರುಣಾಳು, ಕರುಣಾಭಾವದಿಂದ ನಮ್ಮನ್ನು ಸಲಹುವನು. ಕರುಣಾಳು ದಿನದಿನದಿ ಕರುಣಾಮಯನಾದ ಪರಮಾತ್ಮ ಕಾಪಾಡ್ತಾನೆ ಅಂತ ಹೇಳಿದ್ದಾರೆ. ಸೊ ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪಿಯ ನಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು ಖಪತಿ ಗಗನದಿ ಜಲಗಳಲ್ಲಿ ಮಹಾಶಪರನಾಮಕ ಭಕ್ತರನ್ನ ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನದಿನದಿ ಅಂಥೇಳಿ ಈ 26ನೇ ಪದ್ಯದಲ್ಲಿ ನಮಗೆ ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ 27ನೇ ಪದ್ಯದಲ್ಲಿ ಇವತ್ತು ಸುಲಭಾಗರ್ಥ ನೋಡಿಬಿಟ್ಟು ಕಂಟಿನ್ಯೂ ನೆಕ್ಸ್ಟ್ ಕ್ಲಾಸ್ ನಲ್ಲಿ 27ನೇ ಪದ್ಯದಲ್ಲಿ ಕಾರಣಾಂತರ್ಯಾಮಿ ಸ್ಥೂಲಾವತಾರ ವ್ಯಾಪ್ತಾಂಶಾದಿ ರೂಪಕ ಸಾರ ಶುಭ ಪ್ರವಿವಿಕ್ತನಂದ ಸ್ಥೂಲ ನಿಸ್ಸಾರ ಆರು ರಸಗಳನ್ನರ್ಪಿಸು ಅಲ್ಪರಿಗೆ ಈ ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ ರೂಪಗುಣಗಳ ನೆನೆದು ಸುಖಿಸುತ್ತಿರು ಅಂಥೇಳಿ ಆ ಪರಮಾತ್ಮನ ಗುಣಗಳನ್ನು ಹೆಸರುಗಳನ್ನು ನಾವು ನಿತ್ಯವೂ ಸ್ಮರಣೆ ಮಾಡ್ತಾ ಸುಖದಿಂದ ಇರಬೇಕು. ಅವನು ಆರು ರಸಗಳನ್ನು ನಾವು ಅವನಿಗೆ ಅರ್ಪಿಸುವ ರೀತಿ, ಏನು ರಸಗಳು ಅಂದ್ರೆ ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ಸ್ಥೂಲ ರಸ ಸೂಕ್ಷ್ಮ ರಸ ಅಂತಿರುತ್ತೆ. ಪರಮಾತ್ಮನಿಗೆ ನಾವು ಸೂಕ್ಷ್ಮ ರಸಗಳನ್ನು ಅರ್ಪಿಸಬೇಕು. ಸ್ಥೂಲ ರಸಗಳು ಅವನಿಗೆ ಬೇಕಾಗಿಲ್ಲ, ಸೂಕ್ಷ್ಮ ರಸವು ಅವನಿಗೆ ಬೇಕಾಗಿಲ್ಲ, ಆದರೆ ಸೂಕ್ಷ್ಮ ರಸವನ್ನು ಸ್ವೀಕಾರ ಮಾಡುವ ಪೂರ್ಣ ಶಕ್ತಿ ಅವನಿಗೇ ಇದೆ, ಮಿಕ್ಕವರಿಗೆ ಅಂತಹ ಶಕ್ತಿ ಇಲ್ಲ, ಅವನಿಗಿರುವ ಶಕ್ತಿ ಇಲ್ಲ. ಆ ಕಾರಣದಿಂದ ಸೂಕ್ಷ್ಮ ರಸಗಳನ್ನು ಅವನಿಗೆ ಸಮರ್ಪಣೆ ಮಾಡುವುದು ಅಂದ್ರೆ ಅರ್ಥ ಏನಂದ್ರೆ ಆ ಸೂಕ್ಷ್ಮ ರಸಗಳಲ್ಲಿರುವ ಆ ಪರಮಾತ್ಮನ ರೂಪಗಳು ಆ ರಸಗಳಿಗೆ ಆ ಒಂದು ಸ್ವಭಾವವನ್ನು ಶಕ್ತಿಯನ್ನು ಕೊಟ್ಟಿದೆ ಅನ್ನುವ ತಿಳುವಳಿಕೆಯೇ ಅವನಿಗೆ ಸಮರ್ಪಣೆ ಮಾಡುವಂತ. ನಾವು ಅವನಿಗೆ ಸಮರ್ಪಣೆ ಮಾಡುವುದಂದ್ರೆ ಎಂಥದ್ದು ಅಂತ ಹೇಳಿದ್ರೆ, ವಿ ಅವರ್ ರಿಯಲೈಸಿಂಗ್ ದಟ್ ಹೀ ಈಸ್ ಪ್ರೆಸೆಂಟ್ ಇನ್ ಆಲ್ ದಿ ಸಿಕ್ಸ್ ಸ್ಟೇಸ್. ಆರು ರಸಗಳಂದ್ರೆ ಷಡ್ರಸ ಅಂತ ನಾವು ಯಾವ್ದನ್ನು ಕರಿತೀವೋ, ಸಿಹಿ ಉಪ್ಪು ಖಾರ ಕೈ ವಿಧವಾಗಿ ಆರು ಸಿಕ್ಸ್ ಸ್ಟೇಸ್ ಯಾವ್ದಿದೋ ಆ ಆರು ರಸಗಳ ಒಳಗೂ ಕೂಡ ಅವನು ಅಂತರ್ಯಾಮಿಯಾಗಿದ್ದು ಆ ರಸಗಳಿಗೆ ಆ ಲಕ್ಷಣವನ್ನು ಅವನು ಕೊಡ್ತಾನೆ. ಈ ವಿಧವಾಗಿ ಆರು ರಸಗಳನ್ನು ಅರ್ಪಣೆ ಮಾಡಬೇಕಂತ ಹೇಳಿದರೆ ಅದು ಸ್ಥೂಲವಾದ ಅರ್ಥ, ನಿಜವಾದ ಅಂತರಾರ್ಥ ಆರು ಸಿಕ್ಸ್ ರಸ ಅವನಿಗೆ ಅರ್ಪಣೆ ಮಾಡುವುದು ಎಂತಹದ್ದು ಅನ್ನೋದು ಇದರಲ್ಲಿ ಎಲೆಗಾರಿಕಲ್ ಆಗಿ ಹೇಳಿದ್ದಾರೆ. ಅದನ್ನು ನಾವು ವಿಸ್ತಾರವಾಗಿ ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವ ಅನಸು ಸ್ವಭಾವಾತ್ ಕರೋಮಿ ಇತ್ಯ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣ.